ಪೂಜ್ಯ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನರ್ಪಿಸಿ ತಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಾವು ಎಲ್ಲಿದ್ದೇವೆ ಭಾಗವತದಲ್ಲಿ ಅಂದರೆ ಸುಧಾಮ ಕೃಷ್ಣ ಪರಮಾತ್ಮ ಹತ್ರ ಬಂದಿದ್ದಾನೆ. ವ್ಯತ್ಯಾಸ ಇಷ್ಟೇ, ಸ್ವಾಮಿಗಳು ಕೃಷ್ಣ ಪರಮಾತ್ಮ ಹತ್ರ ಹೊರಟಿದ್ದಾರೆ. ಈಗ ಅಂತ ಒಂದು ಸನ್ನಿವೇಶದಲ್ಲಿ ನಾವಿದ್ದೆ ಕೃಷ್ಣ ಪರಮಾತ್ಮ ದ್ವಾರಕೆಯ ಕೃಷ್ಣನ ಹತ್ತಿರ ಸುಧಾಮ ಬಂದಿದ್ದಾನೆ. ಉಡುಪಿ ಕೃಷ್ಣನ ಹತ್ತಿರ ಸ್ವಾಮಿಗಳು ಹೋಗ್ತಾರಲ್ಲ, ಉಡುಪಿ ಕೃಷ್ಣ ಯಾರು ಗೊತ್ತೇನು? ದ್ವಾರಕೆಯ ಕೃಷ್ಣನೇ ಉಡುಪಿಯಲ್ಲಿರೋದು. ದ್ವಾರಕೆಯ ಕೃಷ್ಣನೇ ಉಡುಪಿಯಲ್ಲಿದ್ದಾನೆ. ಆದ್ದರಿಂದ ಆ ಉಡುಪಿಯ ಕೃಷ್ಣನ ಹತ್ತಿರ ಸುಧಾಮ ಹೋದ ಕಥೆಯಂತೆ ಸ್ಪಷ್ಟ ಕಾಣುತ್ತೆ. ಆದರೆ ಒಂದು ವ್ಯತ್ಯಾಸ ಉಂಟು. ಸುಧಾಮ ಕೃಷ್ಣನ ಹತ್ತಿರ ಅವಲಕ್ಕಿ ತಗೊಂಡು ಬಂದಿದ್ದಾನೆ. ಸ್ವಾಮಿಗಳು ವಜ್ರದ ಕವಚವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಭಾರಿ ವಿಷಯ. ಆ ದೃಷ್ಟಿಯಲ್ಲಿ ಇವತ್ತಿನ ಒಳ್ಳೆ ಪ್ರಸಂಗ, ಭಗವಂತ ಆ ಕಾಲ ಸರಿಯಾಗಿ ಯೋಜನೆ ಮಾಡಿ ಶ್ರೀಪಾದಂಗಳವರನ್ನ ಕರೆಸಿದ್ದ. ಆದರೆ ಆಶ್ಚರ್ಯ ಅಂದ್ರೆ ಕೃಷ್ಣ ಪರಮಾತ್ಮ, ಸುಧಾಮ ಏನ್ ತಂದ್ರು ಕೂಡ ತಗೋತೇನೆ, ನಾನೀಗ ಏನ್ ತಂದ್ರು ಕೂಡ ತಗೋತೇನೆ. ಸ್ವಾಮಿಗಳು ಕೇಳ್ತಾ ಇದ್ದಾರೆ, ನಾವು ವಜ್ರ ಕವಚ ಅರ್ಪಣೆ ಮಾಡ್ತಾ ಇದ್ದೀವಿ ದೇವರಿಗೆ, ನೀವು ಏನಾದರೂ ಕೊಡಿ ಸಾಕು, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇನೇ ಇಲ್ಲ, ಏನಾದರೂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ಯಾಮಿ ಪ್ರಯತಾತ್ಮನಃ. ಅದು ಏನನ್ನು ಕೊಟ್ಬಿಡ್ಬೇಡ. ಮತ್ತೆ ಆ ಬಟ್ಟೆಯೊಳಗೆ ಕಟ್ಟಿದ್ದೆಯಲ್ಲ ಅದನ್ನು ಕೊಡು ಅಂತ ಕೇಳ್ತಾರೆ. ಬಟ್ಟೆಯೊಳಗೆ ಕಟ್ಟಿರೋದನ್ನು ಕೊಡು. ಬಟ್ಟೆ ಅಂದ್ರೆ ಏನು? ಬಟ್ಟೆ ಅಂದ್ರೆ ಸಾಕ್ಷಾತ್ ವಾಯುದೇವರು ಅಂತ ಹೇಳಿದ್ದೆ. ವಾಯುದೇವರಲ್ಲಿ ಭಕ್ತಿ ಇಟ್ಕೊಂಡು ಏನು ಸಂಪಾದನೆ ಮಾಡಿದ್ದೀಯಲ್ಲಪ್ಪ, ಅದನ್ನು ಕೊಡು, ನಾವು ತಗೊಳ್ತೇವೆ ಅಂತ ಪೂರ್ವವಾದ ಅದು ವಾಯುದೇವರ ಮೂಲಕ ಭಗವಂತ ಭಗವಂತನಿಗೆ ಅದನ್ನು ಕೇಳ್ತಾ ಇದ್ದಾನೆ. ಒಳ್ಳೆಯ ಸನ್ನಿವೇಶ. ಕೃಷ್ಣ ಹೇಗಿದ್ದಾನು ಗೊತ್ತಾ? ಈಗ ಅನುಗ್ರಹೋನ್ಮುಖನಾಗಿ ಕೂತಿದ್ದಾನೆ ಸುಧಾಮನ ಮುಂದೆ. ಅನುಗ್ರಹೋನ್ಮುಖನಾಗಿ ಕೃಷ್ಣ ಕೂತಿದ್ದಾನೆ. ಅನುಗ್ರಹೋನ್ಮುಖನಾದ ಕೃಷ್ಣ, ಸುಧಾಮ ನಿನಗೇನು ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ, ಪೂರ್ತಿ ಕೊಡ್ಲಕ್ಕೆ ತಯಾರಾಗಿಬಿಟ್ಟಿದ್ದಾನೆ. ಇವತ್ತು ವಜ್ರ ಕವಚಗೊಂಡು ಸ್ವಾಮಿ ಶ್ರೀ ಕೃಷ್ಣ ಹತ್ರ ಹೋಗ್ತಾರಲ್ಲ, ಕೃಷ್ಣ ಬಾಯಲ್ಲಿ ಏನು ಕೇಳೋದೇ ಇಲ್ಲ, ಎಲ್ಲವನ್ನೂ ಕೊಡ್ಲಿಕ್ಕೆ. ಸುಧಾಮ ವಾಪಸ್ ಬಂದಂತ ಅಲ್ಲಿಂದ, ಸುಧಾಮ ನೀನು ಹೋಗಪ್ಪ ಅಂತ ಕಳಿಸಿಬಿಟ್ಟಿನ. ಸುಧಾಮ ವಾಪಸ್ ಬಂದು ನೋಡ್ತಾನೆ, ಕೃಷ್ಣ ನನಗೆ ಯಾಕೆ ಕೊಡ್ಲಿಲ್ಲ? ಬಹುಶಃ ಇದಕ್ಕೆ ನಾವೆಲ್ಲ ದೇವರು ಕೊಡ್ಲ ಅಂತ ಬೇಕೊಂಡ್ಬಿಡ್ತೇವೆ. ಸುಧಾಮ ಅನ್ಕೊಂಡಂತೆ, ಕೃಷ್ಣ ನನಗೆ ಯಾಕೆ ಕೊಟ್ಟಿರ್ಲಿಕ್ಕಿಲ್ಲ ಅಂದ್ರೆ, ಸುಧಾಮ ಬಡವ, ಆದರೆ ಪಾಠ ಪ್ರವಚನ ಬಿಟ್ಟಿಲ್ಲ, ಜ್ಞಾನ ಕಾರ್ಯ ಬಿಟ್ಟಿಲ್ಲ, ಸದಾ ಮಾಡ್ತಾ ಇದ್ದಾನೆ. ಐಶ್ವರ್ಯ ಕೊಟ್ರೆ ಎಲ್ಲಿ ಮರೆತು ಬಿಡ್ತಾನೋ ಬಿಟ್ಟು ಬಿಡ್ತಾನೋ ಅಂಥೇಳಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಟ್ಟಂತೆ. ಎಂಥ ಸುಧಾಮ! ಈ ರೀತಿ ಯಾವನ್ನ ದೇವರು ತಿಳ್ಕೊಳ್ತಾರಲ್ಲ, ಅರ್ಥ ಮಾಡ್ಕೊಡ್ತಾರಲ್ಲ ದೇವರನ್ನ, ಅವರು ಭಾರಿ ಪ್ರಿಯರು ದೇವರಿಗೆ. ಇಷ್ಟಂದುಕೊಂಡು ನೋಡ್ತಾನೆ, ತನ್ನ ಮನೆ ಚಿನ್ನದ ಮನೆಯಾಗಿದೆ, ಹೆಂಡತಿ ಪೀತಾಂಬರಧಾರಿಯಾಗಿದ್ದಾಳೆ, ಆಪಾದಮೌಲಿ ಪರ್ಯಂತ ಆಭರಣವನ್ನ ಹೇರಿಬಿಟ್ಟಿದ್ದಾರೆ. ಒಂದು ಕ್ಷಣ ಅನ್ಕೊಂಡಂತೆ, ಏನು ಎಂಥ ಕೃಷ್ಣ! ಏನು ಬೇಕು ಅಂತ ಕೇಳಲಿಲ್ಲ, ಇಂಥದ್ದು ಕೊಡ್ತೀನಿ ಅಂತ ಹೇಳಲಿಲ್ಲ, ಕೊಡೋದನ್ನು ಬಾಕಿ ಉಳಿಸಿಲ್ಲ. ಕೃಷ್ಣ ನೀನು ಸರ್ವೋತ್ತಮ ಅಂತ ಸ್ಮರಣೆ ಮಾಡಿಬಿಟ್ಟನಂತೆ. ಇವತ್ತು ವಜ್ರಕವಚ ಸಮರ್ಪಣೆ ಆದಾಗ ಭಗವಂತ ಬಾಯ್ಬಿಟ್ಟು ಮಾತಾಡೋದಿಲ್ಲ, ಆದರೆ ಏನ್ ಬೇಕು ಎಲ್ಲ ಕೊಟ್ಬಿಡ್ತಾನೆ. ಆದ್ದರಿಂದಾಗಿನೆ ಸುಧಾಮನ ಹತ್ತಿರ ಕೂತ ಕೃಷ್ಣನಂತೆ ಇವತ್ತು ಸ್ವಾಮಿಗಳು, ಸುಧಾಮ ಕೃಷ್ಣರ ಒಂದು ಸಂಪರ್ಕ ನಡೆದಿದೆಯಲ್ಲ ಅಂತ ಸನ್ನಿವೇಶದ ನಾವಿದ್ದೇವೆ. ಕೃಷ್ಣ ಸುಧಾಮನನ್ನ ಯಾತಕ್ಕೆ ಪ್ರೀತಿಸಿದ್ದಾನೆ ಗೊತ್ತಾ? ಓದಿದವನು ಅಂತ ಗೌರವಿಸಿದ್ದ. ಓದಿದವನು, ಪಾಠ ಪ್ರವಚನವನ್ನ ಮಾಡಿಕೊಂಡವನು. ಅದಕ್ಕೆ ಸುಧಾಮ ಕೊಟ್ಟ ಅವಲಕ್ಕಿ ಕೃಷ್ಣನೇ ಮುಖ್ಯ ಅಲ್ಲ, ಅವನು ಪಾಠ ಪ್ರವಚನ ಮಾಡಿಕೊಂಡು ಅವಲಕ್ಕಿ ತಂದಿದ್ದಾನಲ್ಲ, ಅದಕ್ಕೆ ಭಾರಿ ಖುಷಿ. ಅದಕ್ಕೆ ನಾವು ಏನೇ ರೀತಿ ಇರಲಿ, ಪಾಠ ಪ್ರವಚನ ಮಾಡಿಕೊಂಡು ಏನು ದೇವರ ಹತ್ರ ಹೋಗ್ತೇವೆ, ಆಗ ದೇವರು ನಮ್ಮನ್ನು ಕರೆಯೋ ಹಾಗೆ ಇನ್ನು ಎಂಥ ಐಶ್ವರ್ಯವಿದ್ರೂ ದೇವರು ನಮ್ಮನ್ನು ಕರೆಯೋದಿಲ್ಲ. ಆದ್ರಿಂದಾಗಿನೆ ಈ ತತ್ವವನ್ನು ಚಿಂತನೆ ಮಾಡಿ ನಾವು ಪ್ರಿಯರಾಗಬೇಕು. ಪರಮಪೂಜ್ಯ ಶ್ರೀಪಾದಂಗಳವರು ಸುಧಾಮನಂತೆ ವಜ್ರಕವಚ ಒಯ್ತಾರಲ್ಲ, ಪಾಠ ಪ್ರವಚನದೊಳಗೆ ಒಳ್ಳೆ ಪಾಠ ಪ್ರವಚನ, ಅದು ಯಾರ ಹತ್ರ ಓದಿದ್ದಾರೆ ಅಂತ ಕೇಳಿಬಿಟ್ರೆ ಸಾಕು, ಪರಮಪೂಜ್ಯರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಗರಡೆಯಲ್ಲಿ ತಯಾರಾದಂತಹ ಮಹಾನುಭಾವ. ಚಿಕ್ಕ ವಯಸ್ಸೊಳಗೆ ಅರದು ಕುಡಿಸಿಬಿಟ್ಟಿದ್ದಾರೆ, ವಿದ್ಯೆಯೊಂದಿಗೆ ಸದಾಚಾರಾದಿಗಳನ್ನ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಾವು ಯತಿಗಳು ಹೇಗಿರಬೇಕು ಅಂತ ಕೇಳಿದರೆ, ದೃಷ್ಟಾಂತ ತೋರಿಸಬೇಕು ಅಂತಿದ್ರೆ, ಕಿರಿಯ ತಲೆಮಾರಿನ ಯತಿಗಳಲ್ಲಿ ವಿಶಿಷ್ಟವಾದಂತಹ ಹಿರಿಮೆ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರದು. ಹಿರಿಯರಲ್ಲಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಗಳವರು ಮಹಾಜ್ಞಾನಿಗಳಿದ್ದರೆ, ಇಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರು ಕೂತಿದ್ದಾರೆ. ನಮ್ಮ ಭಾಗ್ಯ ಒಂದು ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಮೆ ಎಂದರೆ, ಒಂದು ಪ್ರೋಷ್ಠಪತಿ ಆಗೋದೇ ಕಷ್ಟ. ಇಲ್ಲಿ ಎರಡು ಪ್ರೋಷ್ಠಪತಿ, ಬೆಳಗ್ಗೆ ಒಂದು ಪ್ರೋಷ್ಠಪತಿ, ಸಾಯಂಕಾಲ ಶ್ರೀಪಾದಂಗಳಂದ್ರೆ ಪ್ರೋಷ್ಠಪತಿ. ಮತ್ತೆ ಬೆಳಗ್ಗೆ ಇಡೀ ಭಾಗವತ, ಸಾಯಂಕಾಲ ಕೃಷ್ಣನ ಕಥೆ, ಬೆಳಿಗ್ಗೆ ಕೃಷ್ಣನ ಉಪದೇಶ, ಸಾಯಂಕಾಲ ಶ್ರೀಪಾದಂಗಳವರು ನಡೆಸಿಕೊಟ್ಟಿದ್ದಾರೆ ಎಂದರೆ, ವಿದ್ಯಾಪೀಠದಂತಹ ಪ್ರೋಷ್ಠಪತಿ ಕಂಡಂತಹ ಮತ್ತೊಂದು ಸ್ಥಳ ಸಿಗೋದು ಭಾರಿ ದುರ್ಲಭ ಅಂತ ಒಂದು ಅವಕಾಶ. ಸ್ವತಃ ಶ್ರೀಪಾದರು ಬೇರೆ ಎರಡು ಕಡೆ ಮತ್ತೆ ಬೃಹಸ್ಪತಿ ಮಾಡಿದ್ದಾರೆ ಜೊತೆಗೆ. ಅಂದ್ರೆ ಭಾಗವತದ ವಾತಾವರಣ, ಭಾಗವತಕ್ಕೂ ನಾವು ಪೇಜಾವರ ಮಠಕ್ಕೂ ಸಂಬಂಧ ಅರ್ಥ ಆಗಿದೆ ನಮಗೆ ವಿಜಯದ ಸ್ವಾಮಿಗಳಿಂದ. ಆದರೆ ಪರಿವಾರ ಮಠಕ್ಕೂ ಭಾಗವತಕ್ಕೂ ಸಂಬಂಧ ಜನಕ್ಕೆ ಗೊತ್ತಾಗಿಲ್ಲ. ಸುಭದ್ರದಲ್ಲಿ ಹೇಳ್ತಾರೆ, ಆಚಾರ್ಯರು ಪ್ರತಿನಿತ್ಯ ಪ್ರವಚನ ಮಾಡಬೇಕಾದ್ರೆ ಭಾಗವತ ಶ್ಲೋಕ ಯಾರು ಓದ್ತಿದ್ರು ಅಂದ್ರೆ ಋಷಿಕೇಶ ತೀರ್ಥರು ಓದ್ತಿದ್ರಂತೆ. ಋಷಿಕೇಶ ತೀರ್ಥರ ಪೀಠವೇ ಫಲಿವಾರ ಮಠ, ಆದ್ರಿಂದಾಗಿನೇ ಭಾಗವತದ ಒಂದು ಗಂಟು ಫಲಿವಾರ ಮಠಕ್ಕೆ ಅವತ್ತಿನಿಂದ ಬಂದಿದೆ. ವ್ಯಾಖ್ಯಾನದ ಗಂಟು ಪೇಜಾವರ ಮಠಕ್ಕೆ ಬಂತು, ಈ ಒಂದು ಪ್ರವಚನದ ಗಂಟು ವಿಶೇಷವಾಗಿ ಫಲಿವಾರ ಮಠಕ್ಕೆ ಬಂತು. ಆದ್ರಿಂದಾಗಿನೇ ಇವತ್ತು ಸ್ವಾಮಿಗಳು ಭಾಗವತ ಪ್ರವಚನ ಮಾಡಿದ ಆಶ್ಚರ್ಯ ಅಲ್ಲ. ಋಷಿಕೇಶ ತೀರ್ಥ ಆಚಾರ್ಯರ ಮುಂದೆ ಓದಿ ಸರಿ ಅನಿಸಿಕೊಂಡ ಮೇಲೆ ಇವತ್ತು ಸ್ವಾಮಿಗಳ ಪ್ರವಚನ ಆಚಾರ್ಯರಿಗೆ ಎಷ್ಟು ಪ್ರಿಯವಾಗಿದೆ ಅಂತ ಹೇಳೋದಕ್ಕೆ ಆ ಪೀಠದಲ್ಲಿ ಬಂದಿರೋದೇ ದೊಡ್ಡ ಒಂದು ಸಾಧನೆ. ಸ್ವಾಮಿ ಬಗ್ಗೆ ಹೇಳೋದಕ್ಕೆ ಹೆಚ್ಚು ಹೇಳೋದಕ್ಕೆ ಹೋದ್ರೆ ಗಂಟೆಗಟ್ಟಲೆ ಆಗುತ್ತೆ, ವಿಷಯ ಹೇಳೋದಕ್ಕೆ ಹೋಗೋದಿಲ್ಲ ಅಂತ ಉಪಸ್ಥಿತರಿದ್ದಾರೆ. ಭಾಗವತ ಮುಗಿತಿರ್ಲಿಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಭಾಗವತ ಮಹಾತ್ಮೆಯನ್ನು ಹೇಳ್ತಾರೆ, ಕೃಷ್ಣ ಕಂಡುಬಿಟ್ಟಂತೆ ಎಲ್ಲರಿಗೂ ಕೂಡ. ಭಾಗವತ ಮುಗಿದು ಮಂಗಳ ಆಗಿದೆ, ಗೋಕರ್ಣ ಭಾಗವತ ಹೇಳಿದ್ದಾನೆ ಮಂಗಳ ಆಗಿದೆ, ಕೃಷ್ಣ ಬಲ ದರ್ಶನ ಕೊಟ್ಟುಬಿಟ್ಟಂತಾಗ್ಲೇನೆ. ಇದು ನಾವು ಕೇಳಿದ ಕಥೆ ಇದು. ಇವತ್ತೇನು ಗೊತ್ತಾ, ಈ ಭಾಗವತ ಕೇಳ್ಕೊಂಡು ಹೋಗ್ತೇವೆ, ಸ್ವಾಮಿಗಳು ಪೂಜೆ ಕೃಷ್ಣನ್ ತೋರಿಸ್ತಾ ಇರ್ತಾರಾಗ್ಲೇನು, ಮಠದ ಪೂಜೆ ರಾಮದೇವರ ದರ್ಶನ ಆಗಿಬಿಡುತ್ತಾಗ್ಲೇನು. ಅಂದರೆ ಇವತ್ತು ಭಾಗವತ ನಡೆದ ಭಾಗವತ ಅಲ್ಲ, ನಡೀತಾ ಇರತಕ್ಕಂಥ ಭಾಗವತವನ್ನು ನಾವು ಕೇಳ್ತಾ ಇದ್ದೇವೆ. ಆತ ಗೋಕರ್ಣ ಹೇಳಿದ, ನಾವು ಗೋಕರ್ಣರಾಗಿ ದೊಡ್ಡ ಕಿವಿ ಮಾಡಿಕೊಂಡು ಕೇಳಿದವರಿಗೆ ಮಾತ್ರ ಇಂಥ ಭಾಗ್ಯ ಸಾಧ್ಯ. ಇವತ್ತಿನ ಪೂಜೆ ಶ್ರೀಗಳವರಿಗೆ ಒಂದು ಸ್ನಾನ ಕೇಳ್ತಾ ಇದ್ದಾರೆ, ಅನಂತರ ಭಗವಂತನ ಆರಾಧನೆಯಾಗುತ್ತೆ, ತೀರ್ಥಪ್ರಸಾದ ವ್ಯವಸ್ಥೆ ಭವ್ಯವಾಗಿರತಕ್ಕಂಥ ವ್ಯವಸ್ಥೆ. ಅಂದ್ರಿಂದ ಶ್ರೀಪಾದಂಗಳವರು ಈ ಚಾತುರ್ಮಾಸ್ಯವನ್ನ ಪೂರೈಸಿಬಿಟ್ಟು ಇಲ್ಲಿಂದ ಏನು ಹೊರಡ್ತಾ ಇದ್ದಾರೆ, ಅವರು ಬರೀ ಹೊರಡ್ತ ನಮ್ಮೆಲ್ಲರ ಭಕ್ತಿಭಾವಗಳನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಆದ್ರಿಂದಾಗಿನೇ ಅವರು ಕೊಡತಕ್ಕಂಥ ಗೌರವ ಸುಧಾಮ ನೇರ ಕೊಟ್ಟ, ನಾವು ಸ್ವಾಮಿಗಳ ಮೂಲಕ ಕೊಡತಕ್ಕಂಥ ಭಾಗ್ಯವನ್ನು ಹೊಂದಿ ಕೃತಾರ್ಥರಾಗೋಣ ಅಂತ ಹೇಳುತ್ತಾ ಈಗ ಶ್ರೀಗಳವರು ಅನುಗ್ರಹ ವಚನ ನೀಡಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಥ
ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ದಿವಸ, ಪೃಷ್ಠ ಬಗೆಯ ಕೊನೆಯ ಪರ್ವಕಾಲ. ಶ್ರೀಮದ್ಭಾಗವತವನ್ನು ಪ್ರವಚನ ಮಾಡಿಸಿ ಕೇಳಿಸಿ ಅದರ ಫಲವನ್ನು ಪಡೆದವರು ಪರೀಕ್ಷಿದ್ರಾಜರು. ಭಾಗವತವೇ ಹೇಳುವ ರೀತಿಯಲ್ಲಿ ಜನ್ಮಾದಿ ಅಸ್ಯ ಯತಃ ಅಂತ, ಜನ್ಮಾದಿ ಎಂಬ ಶಬ್ದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ, ಬರೀ ಜನ್ಮ ಮಾತ್ರ ಅಲ್ಲ, ಜನ್ಮಸ್ಥಿತಿ ಪ್ರಳಯ ಮಾತ್ರ ಅಲ್ಲ, ಎಲ್ಲವನ್ನೂ ಕೂಡ ಜನ್ಮಾದಿ ಅಷ್ಟಕವನ್ನೂ ಕೊಡುವ ಭಗವಂತ. ಸೃಷ್ಟಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟನ್ನೂ ಕರುಣಿಸುವ ಭಗವಂತ ಅಂತ. ಇದಕ್ಕೊಂದು ಉದಾಹರಣೆ ಬೇಕು ಅಂತಂದ್ರೆ ಶ್ರೀಮದ್ ಭಾಗವತ ಕೊಟ್ಟ ಉದಾಹರಣೆ ಅದು ಪರೀಕ್ಷಿತ್ ರಾಜರು ಅಂತ. ಆ ಪರೀಕ್ಷಿತಿಗೆ ಭಗವಂತ ಸೃಷ್ಟಿಯನ್ನು ಕೊಟ್ಟ, ಸ್ಥಿತಿ ಮಾಡಿದ, ಸಂಹಾರ ಕೊಟ್ಟ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟನ್ನೂ ಕರುಣಿಸಿದ ಅಂತ. ಇದಕ್ಕೆ ಉದಾಹರಣೆ ಶ್ರೀಮದ್ ಭಾಗವತದಲ್ಲಿಯೇ ದಾಖಲೆ ಆಗಿದೆ ಅಂತ. ಪರೀಕ್ಷಿತ್ ರಾಜರ ಜನ್ಮದ ಬಗ್ಗೆ ಪ್ರಶ್ನೆ ಇತ್ತು, ಅವರು ಹುಟ್ಟು ಹೇಗೆ ಅಂತ. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು, ಪರೀಕ್ಷಿತ ಉಳಿಯುವುದೇ ಕಷ್ಟ ಆಯಿತು. ನಮ್ಮ ದೇವರು ಚಕ್ರ ಹಿಡಿದು ಗರ್ಭದ ಒಳಗೆ ಪ್ರವೇಶ ಮಾಡಿ ಪರೀಕ್ಷಿತ್ತನ್ನು ಉಳಿಸಿ ದೇವರು ಹೇಳಿದ, ಜನ್ಮಾದ್ಯಸ್ಯತಃ, ಪರೀಕ್ಷಿತ್ತಿಗೆ ಜನ್ಮ ಕೊಟ್ಟು ಇಡೀ ಜಗತ್ತಿಗೆ ಜನ್ಮ ಕೊಡುವವ ನಾನು ಅಂತ ಭಗವಂತ ದಾಖಲೆ ಮಾಡಿ ತೋರಿಸಿದ. ಸ್ಥಿತಿ ಅಂತ ಪರೀಕ್ಷಿತ್ ರಾಜರು ಉತ್ತರೆಯ ಗರ್ಭದಿಂದ ಹೊರಗೆ ಬಂದರು, ಮತ್ತೆ ಮೃತ. ಆವಾಗ ಭಗವಂತ ಮತ್ತೆ ರಕ್ಷಣೆ ಮಾಡಿದ, ನಾನು ರಕ್ಷಣೆ ಮಾಡುವ ಜವಾಬ್ದಾರಿ ನಂದು ಅಂತ ಭಗವಂತ ಅವನು ತೋರಿಸಿದ. ಎಷ್ಟು ಪ್ರಯತ್ನ ಪಟ್ಟರು ಪರೀಕ್ಷಿತ್ ರಾಜ ಉಳಿಬೇಕು ಅಂತ. ಆದರೆ ಶೃಂಗಿಯ ಶಾಪವನ್ನು ನಿಮಿತ್ತವಾಗಿಟ್ಟುಕೊಂಡು ಭಗವಂತ ಪರೀಕ್ಷಿತ್ ರಾಜರನ್ನು ಸಂಹಾರ ಮಾಡಿಸಿದ ಅಂತ. ಜ್ಞಾನ ಅಜ್ಞಾನ ಅಂತ ಪರೀಕ್ಷಿತ್ ಬೇಟೆಯಾಡಲಿಕ್ಕೆ ಹೋದ ಅಂತ ನಾವು ಕಾರಣ ಹೇಳ್ತೇವೆ. ಅದು ಭಗವಂತನದ್ದೇ ನಿಮಿತ್ತ. ಅದು ಎಂದೂ ಇಂತಹ ಆವರಣ ಅವನಿಗೆ ಆಗಿರಲಿಲ್ಲ. ಅವತ್ತು ಪರೀಕ್ಷಿತಿಗೆ ಮೃಗಯಾಕೆ ಹೋಗಬೇಕು ಅಂತ ಅನಿಸಿತಲ್ಲ. ಈ ಅಜ್ಞಾನ ಕೊಟ್ಟದ್ದು ಯಾರು? ಭಗವಂತ ಆ ಕಾಲದಲ್ಲಿ ಅವನಿಗೆ ಅಜ್ಞಾನ ಮೂಡಿಸಿದ ಅಂತ. ಇಡೀ ಜಗತ್ತಿಗೆ ಶ್ರೀಮದ್ ಭಾಗವತದ ತತ್ವಜ್ಞಾನವನ್ನು ಉಣಿಸುವುದಕ್ಕೋಸ್ಕರ ಭಗವಂತ ಒಂದು ಕ್ಷಣ ಅವನಿಗೆ ಅಜ್ಞಾನ ಕೊಟ್ಟ ಅಂತ. ದೇವರು ಹೇಳ್ತಾನೆ, ನನಗೆ ಅಜ್ಞಾನ ಕೊಡುವವ ನಾನು, ನಾನು ತತ್ವಜ್ಞಾನ ಕೊಡುವವನು ನಾನು. ನಮಗೆ ಜೀವನ ಇಡೀ ಅಜ್ಞಾನ. ಪರೀಕ್ಷಿತರಾದರೆ ಒಂದು ಕ್ಷಣ ಅಜ್ಞಾನ ಕೊಟ್ಟು ಇಡೀ ಜಗತ್ತಿಗೆ ಎಂತಹ ತತ್ವಜ್ಞಾನದ ಅಮೃತವನ್ನು ಉಣಿಸಿದ ಅಂತ. ಜ್ಞಾನ ಕೊಟ್ಟವ ಭಗವಂತ, ಅಜ್ಞಾನ ಕೊಟ್ಟವನೂ ಭಗವಂತ. ಅಜ್ಞಾನ ಕೊಟ್ಟ ಶೃಂಗಿಯ ಶಾಪ ನಿಮಿತ್ತ ಆಯಿತಷ್ಟೇ, ಶೃಂಗಿಯ ಶಾಪ ಅಲ್ಲ ಅದು, ಶೃಂಗಿಯ ಪಾಶ ಅಂತ. ಅವನಿಗೆ ಹುಟ್ಟುವಾಗಲೇ ತೀರ್ಮಾನ ಆಗಿತ್ತು ಏಳು ದಿವಸ ಮಾತ್ರ ಬದುಕಿರುವುದು ಅಂತ. ಆದರೆ ಶೃಂಗಿಗೆ ಪರೀಕ್ಷಿತ ರಾಜರು ಹೇಳಿದ್ರಂತೆ ಥ್ಯಾಂಕ್ಸ್ ಅಂತ ಹೇಳಿದ್ರಂತೆ. ಯಾಕೆಂದ್ರೆ ಆ ಏಳು ದಿವಸ ಇದೇ ಕಾಲ ಅಂತ ಯಾರಿಗೂ ಗೊತ್ತು? ನಮ್ಮ ಡಾಕ್ಟರ್ ಹತ್ರ ಕೇಳಿದ್ರೆ ಎರಡು ತಿಂಗಳು ಬದುಕಬಹುದು, ಎರಡು ವರ್ಷನೂ ಬದುಕಬಹುದು ಅಂತ ಹೇಳ್ತಾರೆ. ತೀರ್ಮಾನ ಹೇಳಲಿಕ್ಕಾಗುವುದಿಲ್ಲ ಅಂತ. ಶೃಂಗಿ ಹೇಳಿದಲ್ಲ ಪರೀಕ್ಷಿತ್, ಇವತ್ತಿನಿಂದ ಏಳೇ ದಿವಸ ನೀನು ಬದುಕುವುದು ಅಂತ. ಅದಕ್ಕೆ ಪರೀಕ್ಷಿತ ರಾಜರು ಸಂತೋಷಪಟ್ಟರಂತೆ, ನನ್ನ ಭವಿಷ್ಯ ನುಡಿದ ಅಲ್ಲ, ಆದ್ರಿಂದ ಶೃಂಗಿ ನಿನಗೆ ಥ್ಯಾಂಕ್ಸ್ ಅಂತ ಪರೀಕ್ಷಿತ ರಾಜರು ಹೋಗಿ ಅಲ್ಲಿ ಗಂಗಾ ಮಡಿಲಲ್ಲಿ ಕೂತರಂತೆ. ಅಂದ್ರೆ ಆಯುಷ್ಯ ಅಷ್ಟೇ ಇದ್ದದ್ದು. ಶೃಂಗಿಯ ಶಾಪ ಅದು ನಿಮಿತ್ತ ಮಾತ್ರ ಆಯಿತು. ಅದನ್ನು ನಿಮಿತ್ತವಾಗಿಟ್ಟುಕೊಂಡು ಭಗವಂತ ಅಲ್ಲಿ ತತ್ವಜ್ಞಾನದ ಅಮೃತವನ್ನು ಉಣಿಸಿದ ಅಂತ. ಅಜ್ಞಾನ ಕೊಟ್ಟ ಭಗವಂತ, ಅವನೇ ಪರೀಕ್ಷಿತ ರಾಜರಿಗೆ ತತ್ವಜ್ಞಾನ ಕೊಟ್ಟ. ರಾಜನಿಗೆ ಮಾತ್ರ ಅಲ್ಲ, ಯಥಾ ರಾಜ ತಥಾ ಪ್ರಜಾ, ಪರೀಕ್ಷಿತ ರಾಜರನ್ನು ಅನುಸರಿಸಿದ ಎಲ್ಲ ಪ್ರಜೆಗಳಿಗೂ ಕೂಡ ತತ್ವಜ್ಞಾನ ಕೊಟ್ಟ. ಒಂದು ಕ್ಷಣ ಬಂಧ ಕೊಟ್ಟ, ಅದನ್ನು ನಿವೃತ್ತಿ ಮಾಡಿ ಮೋಕ್ಷ ಮಾರ್ಗಕ್ಕೂ ಭಗವಂತನೇ ಕರೆದೊಯ್ದ. ಬಂಧನದಲ್ಲಿ ಇಟ್ಟ, ಅಜ್ಞಾನದ ಬಂಧನ ಸಿಕ್ಕಿತು, ಅದೇ ಭಗವಂತ ಬಂಧನದಿಂದ ಬಿಡುಗಡೆಗೊಳಿಸಿದ, ಮೋಕ್ಷಕ್ಕೆ ಕರೆದೊಯ್ದ ಅಂತ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟನ್ನು ಪರೀಕ್ಷಿತ ರಾಜರಿಗೆ ಕರುಣಿಸಿದ. ದೃಷ್ಟಾಂತ ಯಾವುದು ಅಂತ ಪ್ರಶ್ನೆ ಬಂದರೆ, ಭಗವಂತನಿಗೆ ಲಕ್ಷಣ ಜನ್ಮಾದಿ ಅಷ್ಟಕ ಅಂತ. ಅದನ್ನು ಭಾಗವತ ಹಾಗೆಯೇ ಪ್ರಾರಂಭ ಮಾಡಿತು, ಪ್ರಾರಂಭ ಮಾಡಿ ತೋರಿಸಿತು. ಜನ್ಮಾದಿ ಅಷ್ಟಕ ಕೊಡುವ ಭಗವಂತ, ಇದಕ್ಕೇನಾದರೂ ಒಂದು ಉದಾಹರಣೆ ಉಂಟಾ ಅಂತ ಪ್ರಶ್ನೆ ಕೇಳಿದ್ರೆ ಭಾಗವತ ಹೇಳಿತು, ಎಂಟಕ್ಕೂ ಉದಾಹರಣೆ ಅದು ಪರೀಕ್ಷಿತ ರಾಜರು ಅಂತ ಭಾಗವತ ಅದು ದಾಖಲೆ ಮಾಡಿತು ಶ್ರೀಮದ್ ಭಾಗವತದಲ್ಲಿ. ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಏನು ಅರ್ಥ ಹೇಳಿದ್ರು ಬ್ರಹ್ಮಣೋ ಲಕ್ಷಣ ಮಹ ಅಂತ, ಅದರ ವಿವರಣೆ ಎಲ್ಲಿ ಅಂತ ಕೇಳಿದ್ರೆ ಶ್ರೀಮದ್ ಭಾಗವತದಲ್ಲಿ ಅಂತ. ಆಚಾರ್ಯರು ಹೇಳ್ತಾರೆ, ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ. ಬ್ರಹ್ಮಸೂತ್ರದ ಅರ್ಥ ಶ್ರೀಮದ್ ಭಾಗವತ ಅಂತ. ಬ್ರಹ್ಮಸೂತ್ರದ ಅರ್ಥ ಹೇಗಾಗುತ್ತೆ ಶ್ರೀಮದ್ ಭಾಗವತ ಅಂತ ನನಗೆ ಪ್ರಶ್ನೆ ಬಂದ್ರೆ, ಅದನ್ನು ವಿವರಿಸುವ ಕ್ರಮ ಶ್ರೀಮದ್ ಭಾಗವತದಲ್ಲಿ ಹನ್ನೆರಡು ಸ್ಕಂದದಲ್ಲಿ ಇದು ಬೆಳೆದು ಬಂತು. ಇಂತಹ ಅಪೂರ್ವವಾದ ವ್ಯಾಸರ ವಾಣಿ ಶ್ರೀಮದ್ ಭಾಗವತ. ಆಚಾರ್ಯರ ಅಷ್ಟೇ ಅದ್ಭುತವಾಗಿರತಕ್ಕಂತಹ ಭಾಗವತ ತಾತ್ಪರ್ಯ, ಇದು ಎರಡರ ಸಮ್ಮೇಳನ ನಾವು ಸರ್ವಮೂಲ ಗ್ರಂಥ ಶ್ರೀಮದ್ ಭಾಗವತದಲ್ಲಿ ನಾವು ನೋಡುತ್ತೇವೆ ಅಂತ. ಇವತ್ತೊಂದು ಸುಂದರವಾದ ಕಥೆಯನ್ನು ನಿರೂಪಣೆ ಮಾಡಿದರು ಪ್ರಭಂಜನಾಚಾರ್ಯರು. ಸುಧಾಮ ಕೃಷ್ಣನ ಮನೆಗೆ ಬಂದಾಗ ಅವಲಕ್ಕಿ ಹಿಡ್ಕೊಂಡು ಬಂದ ಅಂತ. ಈ ಅವಲಕ್ಕಿಯ ಕತೆ ನಾವು ಎಂದೂ ಮರೆಯಬಾರದು. ಅವಲಕ್ಕಿಯ ಕತೆ ಬೇರೆ ಅಲ್ಲ, ನಮ್ಮ ಕತೆ ಬೇರೆ ಅಲ್ಲ ಅಂತ. ನಮ್ದು ಏನಾಗಿದೆ, ಅವಲಕ್ಕಿಯ ಪೂರ್ವಾವಸ್ಥೆ ನಮ್ದು. ಅವಲಕ್ಕಿ ಅದು ಸಿಪ್ಪೆಯ ಒಳಗೆ ತುಂಬಿಕೊಂಡಿದೆ ಅಂತ. ಸಿಪ್ಪೆ ಇರುವಾಗ, ಸಿಪ್ಪೆ ಇರುವಷ್ಟು ಕಾಲ ಅದನ್ನು ತಿನ್ನಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆಯುವ ಕ್ರಮ ಹೇಗೆ, ಅದು ನೀರಲ್ಲಿ ನೆನೆ ಹಾಕಬೇಕು, ಆಮೇಲೆ ಅದನ್ನು ಹುರಿಬೇಕು, ಹುರಿದ ಮೇಲೆ ಆ ಸಿಪ್ಪೆ ಹೋಗಬೇಕು. ತಿನ್ನಕ್ಕೆ ಎಷ್ಟೊಂದು ರುಚಿ ಅಂದ್ರೆ, ರುಚಿಯಾದ್ರೆ ಯಾವಾಗ ಅಂತಂದ್ರೆ ಸಿಪ್ಪೆ ಹೋಗಬೇಕು ಅಂತ. ಸಿಪ್ಪೆ ಹೋಗಬೇಕಾಗಿದ್ರೆ ನೆನೆಯಬೇಕು, ಅದನ್ನು ಹುರಿಬೇಕು ಅಂತ. ನೆನೆಯುವ ಕೆಲಸ ಹುರಿಯುವ ಕೆಲಸ ಆಯಿತು ಅಂದ್ರೆ ಸಿಪ್ಪೆ ಹೋಗುತ್ತೆ ಅಂತ. ಅದರ ಒಳಗಿದ್ದ ಅವಲಕ್ಕಿಯ ಟೇಸ್ಟ್ ಅನುಭವಿಸ್ಲಿಕ್ಕಾಗುತ್ತೆ ಅಂತ. ನಮ್ಮ ಜೀವನ ಸ್ಥಿತಿ ಏನಾಗಿದೆ ಅಂದ್ರೆ, ಸಿಪ್ಪೆಯ ಒಳಗಿದ್ದ ಅವಲಕ್ಕಿಯ ಸ್ಥಿತಿಯಾಗಿದೆ ಅಂತ. ಇದ್ದು ಉಪಯೋಗ ಇಲ್ಲ, ತಿನ್ಲಿಕ್ಕಾಗುವುದಿಲ್ಲ, ಅನುಭವಿಸ್ಲಿಕ್ಕಾಗುವುದಿಲ್ಲ ಅಂತ. ಅದಕ್ಕೆ ಏನ್ ಮಾಡಬೇಕು, ನೆನೆಯಬೇಕು, ಹುರಿಬೇಕು ಅಂತ. ನೆನೆಯುವುದಂದ್ರೆ ಏನು, ಭಗವಂತನ ಗುಣಗಳನ್ನು ನಿರಂತರ ನೆನೆಯುವುದೇ ನೆನೆಯುವುದು ಅಂತಂದ್ರೆ. ಅಂದ್ರೆ ಭಕ್ತಿಯಲ್ಲಿ ನಾವು ಮುಳುಗಬೇಕು ಅಂತ ಅರ್ಥ. ಅದನ್ನು ಹುರಿಯುವುದು ಅಂತಂದ್ರೆ ತತ್ವಜ್ಞಾನದ ಬೆಂಕಿಯಲ್ಲಿ ಇದನ್ನು ಹುರಿಯಬೇಕು ಅಂತ ಅರ್ಥ ಅಂತ. ಅಂದ್ರೆ ತತ್ವಜ್ಞಾನ ಯಾವಾಗ ಬಂತು, ಅದನ್ನು ಭಕ್ತಿಯ ನೀರಲ್ಲಿ ಯಾವಾಗ ಮುಳುಗಿಸ್ತೇವೆ, ಆವಾಗ ಸಿಪ್ಪೆ ಆವರಣಗಳು ಲಿಂಗದೇಹದ ಆವರಣ ಅದು ಸಿಡಿದು ದೂರ ಹೋಯಿತು ಅಂತ. ಲಿಂಗದೇವದ ಆವರಣ ಯಾವಾಗ ಹೋಯಿತು, ಈ ಜೀವ ಆನಂದಮಯನಾದವ, ಆನಂದ ಸ್ವರೂಪನಾದವ, ಅವಲಕ್ಕಿಯ ಟೇಸ್ಟ್ ಎಲ್ಲಿ, ಈ ಜೀವನ ಆನಂದಾನುಭವದ ಟೇಸ್ಟ್ ಅದು ಎಲ್ಲಿ, ಇಂತಹ ಅದ್ಭುತವಾದ ಆನಂದದ ಅನುಭವವನ್ನು ಕೊಡಬೇಕು ಅಂತ ಇದರ ಅರ್ಥ. ಈ ಹಿನ್ನೆಲೆಯಲ್ಲಿ ಸುಧಾಮ ತಂದದ್ದು ಅವಲಕ್ಕಿ ಅಂದ್ರೆ ಜ್ಞಾನ ಆನಂದ ಸ್ವರೂಪನಾದ ಜೀವ. ಅವನು ಸುಧಾಮ ಹೇಳಿದ್ದು, ನನ್ನನ್ನು ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಅರ್ಪಣೆ ಮಾಡಿದ. ದೇವರು ಹೇಳಿದ, ನನ್ನ ಹತ್ರ ನೀನು ಬಂದಿದ್ದೀಯಲ್ಲ, ನಿನ್ನ ಸಿಪ್ಪೆ ನಾನು ತೆಗೆದಿದ್ದೇನೆ, ಅಂದ್ರೆ ಲಿಂಗದೇಹದ ಆವರಣದಿಂದ ಭಂಗಗೊಳಿಸಿದ್ದೇನೆ, ನಿನ್ನ ಸ್ವರೂಪಾನಂದದ ಆವಿರ್ಭಾವ ಕೊಟ್ಟಿದ್ದೇನೆ. ಸುಧಾಮನಿಗೆ ಸುಧಾಮ ಕೊಟ್ಟ ಅಂದ್ರೆ ಈ ಧಾಮ ಕೊಟ್ಟದ್ದಲ್ಲ, ತನ್ನದೇ ವೈಕುಂಠ ಧಾಮವನ್ನು ಭಗವಂತ ಸುಧಾಮನಿಗೆ ಕರುಣಿಸಿದ. ಬರೀ ಸುಧಾಮನಿಗಲ್ಲ, ಇವತ್ತು ಸುಧಾಮನ ಕತೆ ಪ್ರಭಂಜನಾಚಾರ್ಯರ ಮೂಲಕ ನಾವು ಕೇಳಿದ್ದೇವೆ. ಈ ಕಥೆಯನ್ನು ಯಾರು ಕೇಳಿದ್ದಾರೆ ಅವರಿಗೆಲ್ಲ ಸುಧಾಮ, ಫಸ್ಟ್ ಕ್ಲಾಸ್ ಧಾಮ, ವೈಕುಂಠದ ಧಾಮವನ್ನು ಭಗವಂತ ಅದು ಕರುಣಿಸಿದ್ದಾನೆ. ಇವತ್ತು 15 ದಿವಸಗಳಲ್ಲಿ ಶ್ರೀಮದ್ ಭಾಗವತದ ಕತೆ ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಬಂದು ಕೇಳಿದ್ದೀರಿ. ಇಲ್ಲಿ ಪ್ರವಚನ ಇದು ನಡೆದಿದೆ. ಈ ಪ್ರಭಂಜನಾಚಾರ್ಯರ ಪ್ರವಚನ, ಅದರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಅಂತ. ಒಂದೇ ಒಂದು ಮಾತು ನಾನು ಹೇಳ್ತೇನೆ ಅಷ್ಟೇ. ಅವರ ಪ್ರವಚನದ ಬಗ್ಗೆ ತತ್ವಜ್ಞಾನದ ಸಾಕಾರ ಮೂರ್ತಿಗಳಾದ, ವಿರಕ್ತರಾದ ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಅವರಿಂದ ಅಖಂಡವಾಗಿ ಪ್ರವಚನ ಮಾಡಿ ಕೇಳಿದ್ದಾರೆ ಅಂತಂದ್ರೆ ಅವರ ಪ್ರವಚನಕ್ಕೆ ಇನ್ನೊಬ್ಬರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಅವರೇ ಒಂದು ಬರೆದು ಕೊಟ್ಟಿದ್ರು, ವಿದ್ಯಾಮಾನ್ಯ ಈ ಸಾಕ್ಷಿಣಾಹ ಅಂತ. ಅವರೇ ಸಾಕ್ಷಿ ನಾನು ಅಂತ ಹೇಳಿದ ಮೇಲೆ ನಾನು ಸಾಕ್ಷಿ ಹೇಳಿದ್ರೆ ಅಧಿಕ ಪ್ರಸಂಗ ಆದೀತು. ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಬಯಸದೆ, ಅದಕ್ಕೆ ನಮ್ಮ ಗುರುಗಳು ಪೂರ್ಣ ಮೆಚ್ಚಿದ್ದು. ನಮ್ಮ ಗುರುಗಳು ಮೆಚ್ಚಿದ್ದು ಅಂತಂದ್ರೆ ಎಲ್ಲ ಟೀಕಾಕಾರರು ಮೆಚ್ಚಿದ್ದು, ಎಲ್ಲಾ ಟೀಕಾಚಾರ್ಯರು ಮೆಚ್ಚಿದ್ದು ಅಂತಂದ್ರೆ ಮಧ್ವಾಚಾರ್ಯರು ಮೆಚ್ಚಿದ್ದು, ಮಧ್ವಾಚಾರ್ಯರು ಮೆಚ್ಚಿದ್ರೆ ಕೃಷ್ಣ ಮೆಚ್ಚಿದ. ಇದು ಪ್ರವಚನ. ಕೃಷ್ಣ ಅನುಗ್ರಹ ಮಾಡಲಿ, ಅವರನ್ನು ಮಾತು ಹೇಳಿದ್ರು. ಕೃಷ್ಣನ ಹತ್ರ ಸುಧಾಮ ಅವಲಕ್ಕಿ ಹಿಡ್ಕೊಂಡು ಹೋದ, ಸ್ವಾಮಿಗಳು ಕವಚ ಹಿಡ್ಕೊಂಡು ಹೋಗ್ತಾರೆ ಅಂತ. ಇಷ್ಟೇ ವ್ಯತ್ಯಾಸ, ಸುಧಾಮ ಅವನ ಹೆಂಡತಿ ಕೊಟ್ಟಿರತಕ್ಕಂತಹ ಅವಲಕ್ಕಿಯನ್ನು ಹಿಡ್ಕೊಂಡು ಹೋದ. ನಮ್ಮಲ್ಲಿ ಏನಿಲ್ಲ, ಬೆಳ್ಳಿ ಬಂಗಾರ ವಜ್ರ ಏನಿಲ್ಲ, ನೀವೇನು ಕೊಡ್ತೀರಿ ಆ ವಜ್ರದ ಕವಚವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಕೆಲಸ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಕೃಷ್ಣನಲ್ಲಿ ಸನ್ನಿಧಾನದಲ್ಲಿ ಅದನ್ನು ಪ್ರಾರ್ಥಿಸ್ತಾ ಈ ಪ್ರವಚನದಿಂದ ಆ ಕೃಷ್ಣ ವ್ಯಾಸರು ಪ್ರೀತರಾಗಲಿ, ಆಚಾರ್ಯ ಮಧ್ವರು ಪ್ರೀತರಾಗಲಿ, ಆ ಪ್ರವಚನದ ಪೂರ್ಣ ಫಲ ಎಲ್ರಿಗೂ ಸಿಗಲಿ, ಹೇಳಿದವರಿಗೆ ಕೇಳಿದವರಿಗೆ ಎಲ್ರಿಗೂ ಲಭಿಸಲಿ. ಇದನ್ನು ನಮ್ಮ ಪ್ರಾಣೇಶ್ವರಾಯರು ಬಹಳ ವಿಶಿಷ್ಟ ರೀತಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಸಿದ್ದಾರೆ. ಏಕಸ್ವಾದ ನಭುಂಜೀತ ಅಂತ ಒಬ್ಬ ಮಾತ್ರ ಇದನ್ನು ಅನುಭವಿಸಬಾರದು. ಬರೀ ಭಾರತೀಯರು ಮಾತ್ರ ಅಲ್ಲ, ಹೊರದೇಶದ ಜನರು ಕೂಡ ಇದನ್ನು ಕೇಳಿ ಸಂತೋಷ ಪಡಬೇಕು ಅನ್ನುವಂತಹ ದೊಡ್ಡ ಹೆಬ್ಬಯಕೆಯಿಂದ ಇಂತಹ ಪ್ರವಚನಾಮೃತವನ್ನು ಮತ್ತೆ ಅದನ್ನು ಕ್ಯಾಸೆಟ್ ಮಾಡಿ ವೆಬ್ಸೈಟ್ ಮಾಡಿ ಅದು ಪರದೇಶದ ಜನರಲ್ಲಿಯೂ ಕೂಡ ಅವರು ನಮ್ಮ ದೇಶ ಜನರು ಅಂತ ಮಾಡಿಸಿ ಈ ಪ್ರವಚನದ ರುಚಿಯನ್ನು ಮುಟ್ಟಿಸಿದ್ದಾರೆ. ಅವರಿಗೂ ಭಗವಂತ ವಿಶೇಷ ಅನುಗ್ರಹ ಮಾಡಲಿ. ಆ ಮಹಾಭಾರತ ಸಂಶೋಧನೆಯಿಂದಾಗಿ, ಶ್ರೀ ಸಂಶೋಧನಾ ಸಂಸತ್ತಿನಿಂದಾಗಿ ಇಂತಹ ಪ್ರವಚನ ಇದು ನಡೆದಿದೆ. ಇದರಿಂದ ಅವರಿಗೂ ಕೂಡ ಅವರ ಕುಟುಂಬಕ್ಕೂ ಕೂಡ ದೇವರ ಅನುಗ್ರಹ ಆಗಲಿ, ಅವರ ಸಂಸ್ಥೆ ಚೆನ್ನಾಗಿ ಬೆಳೆಯಲಿ. ಹೀಗೆ ಎಲ್ಲ ಪ್ರವಚನಗಳು ಕೂಡ ಇಲ್ಲಿ ಕೂತು, ಪ್ರವಚನಕಾರರಲ್ಲಿ ಹೋಗಬೇಕಾಗಿಲ್ಲ, ಇಲ್ಲಿ ಕೂತು ಈ ಪ್ರವಚನದ ಸವಿ ಅದೆಲ್ಲ ಕಡೆ ಮುಟ್ಟುವ ಹಾಗೆ ಆಗಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣ ಮಾಡಿ.